ಎಲ್ಲರಿಗೂ ನಮಸ್ಕಾರ. ನೆನಪಿನಂಗಳ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ನೆನಪಿನಂಗಳದಲ್ಲಿ ನಾವು ಸ್ಮರಿಸ್ತಾ ಇರುವಂತಹ ವ್ಯಕ್ತಿ ಯಾರು ಅಂತ ನೋಡೋಣ. ಉಜ್ಜಯಿನಿಯಲ್ಲಿ ಒಂದು ಸಂಜೆ ಮರುದಿನ ಸೂರ್ಯಗ್ರಹಣ ಆಗೋದಿತ್ತು. ಆ ಗ್ರಹಣದ ಕುರಿತು ದೀರ್ಘವಾದ ಚರ್ಚೆಗಳು ನಡೀತಾ ಇತ್ತು. ಅಲ್ಲಿ ನೆರೆದಿದ್ದಂತಹ ಎಲ್ಲ ಪಂಡಿತರು ಹಳೆಯ ಗ್ರಂಥಗಳನ್ನು ತೆರೆದು ನೋಡ್ತಾ ಇದ್ರು. ಇನ್ನೂ ಶಾಸ್ತ್ರ ಪರಿಚಯ ಇರದೇ ಇರತಕ್ಕಂಥ ತರುಣರು ಉತ್ಸುಕರಾಗಿ ಕೂತ್ಕೊಂಡಿದ್ರು. ಗುಂಪಿನಿಂದ ಒಂದು ಧ್ವನಿ ಕೇಳಿಸುತ್ತೆ, ನಾಳೆ ಸೂರ್ಯೋದಯದ ನಂತರ ಸರಿಯಾಗಿ 4:20 ಗ್ರಹಣ ಸಂಭವಿಸುತ್ತದೆ. ಹಾಗಿದ್ದಲ್ಲಿ ಸೂರ್ಯನನ್ನು ನುಂಗುವ ರಾಹು ಕೇತುಗಳ ಗಾತ್ರ ಎಷ್ಟಿರಬಹುದು ಅಂತ. ಧ್ವನಿ ಬಂದ ಕಡೆ ಆಚಾರ್ಯರು ಮುಖ ಮಾಡಿ ನೋಡ್ತಾರೆ. ಅಷ್ಟೇ ಸೌಮ್ಯವಾಗಿ ಆದರೆ ಸ್ಪಷ್ಟ ಶಬ್ದಗಳಲ್ಲಿ ಉತ್ತರಿಸ್ತಾರೆ, ನಿಜ, ನಾಳೆ ಸೂರ್ಯಗ್ರಹಣ. ನಮ್ಮ ಗಣನೆ ಕೂಡ ಅದನ್ನೇ ಖಚಿತಪಡಿಸಿದೆ. ಆದರೆ ನೀನು ತಿಳಿಯ ಬಯಸ್ತಾ ಇರತಕ್ಕಂಥ ರಾಹು ಕೇತುಗಳ ಗಾತ್ರದ ಬಗ್ಗೆ ಹೇಳುವುದು ಏನೂ ಇಲ್ಲ. ಕಾಣದ ಈ ಆಕಾಶಕಾಯಗಳ ಗಾತ್ರ ಹೇಳುವುದಾದರೂ ಹೇಗೆ ಅಂತ. ಆಚಾರ್ಯರ ಈ ಮಾತನ್ನು ಕೇಳಿ ನೆರೆದಿದ್ದ ಪಂಡಿತರು ಕಕ್ಕಾಬಿಕ್ಕಿಯಾಗಿ ನೋಡ್ತಾರೆ. ಹಾಗಾದರೆ ಶಾಸ್ತ್ರ ಸುಳ್ಳೆ, ವೇದ ಸುಳ್ಳೆ? ಆಚಾರ್ಯರು ಹಿಂದಿನವರ ಖಗೋಳ ಸಿದ್ಧಾಂತಗಳ ಬಗ್ಗೆ ತಿಳಿದೂ ಹೀಗೆ ಹೇಳೋದುಂಟೆ ಅಂತ ಗುಂಪಿನಲ್ಲಿ ಗುಸುಗುಸುಗುಸು ಪ್ರಾರಂಭ ಆಗುತ್ತೆ. ಗುಂಪಿನಿಂದ ಮತ್ತೊಂದು ಧ್ವನಿ ಬರುತ್ತೆ. ಸ್ವರ್ಭಾನು ಎಂಬ ರಾಕ್ಷಸ ಸೂರ್ಯಚಂದ್ರನನ್ನು ಕಬಳಿಸಲಿಕ್ಕೆ ಮುಂದಾದಾಗ ಅವನ ತಲೆಯೇ ರಾಹು ಆಯಿತು ಅಂತಾರಲ್ಲ ಅಂತ. ಈ ಬಾರಿ ಆಚಾರ್ಯರು ನೇರ ಉತ್ತರ ಕೊಡುವ ಬದಲು ಪ್ರಶ್ನಿಸುವ ಮೂಲಕವೇ ಉತ್ತರ ನೀಡುತ್ತಾರೆ. ಹೌದು, ರಾಹುವಿನ ಗೊತ್ತಾದ ಸ್ಥಾನವನ್ನು ಹಿಂದಿನ ಯಾವ ಶಾಸ್ತ್ರಗಳು ಸ್ಪಷ್ಟವಾಗಿ ನೀಡಿವೆ? ಹಾಗಿದ್ದಲ್ಲಿ ಹೇಳು, ಅಂಥ ಕಾಯ ಯಾವ ಘಳಿಗೆಯಲ್ಲಿ ಸೂರ್ಯಚಂದ್ರರನ್ನು ಕಬಳಿಸುತ್ತದೆಂದು ಲೆಕ್ಕ ಹಾಕುವುದಾದರೂ ಹೇಗೆ? ಹೋಗಲಿ, ಕೇವಲ ಬಾಲದಿಂದ ಅಥವಾ ಮುಖದಿಂದ ಸೂರ್ಯಚಂದ್ರರನ್ನು ರಾಹು ಸೆರೆ ಹಿಡಿಯುವಂತಿದ್ರೆ ಅದರ ಹೊಟ್ಟೆ ಭಾಗದಿಂದ ಅದು ಹಾದು ಹೋಗುವ ಹಿನ್ನೆಲೆಯ ಎಲ್ಲ ನಕ್ಷತ್ರಗಳನ್ನು ಮರೆ ಮಾಡಬೇಕಾಗಿತ್ತಲ್ಲ. ಇದು ಎಂದಾದರೂ ಸಂಭವಿಸಿದೆಯೇ? ಆಚಾರ್ಯರ ಈ ಪ್ರಶ್ನೆಗಳು ಪಂಡಿತರನ್ನು ಗೊಂದಲಕ್ಕೆ ಸಿಗಿಸುತ್ತೆ. ಜಿಜ್ಞಾಸೆಯನ್ನು ಕೊನೆಗೊಳಿಸಲಿಕ್ಕೆ ಆಚಾರ್ಯರ ಮುಂದಾಗಿ ತಮ್ಮ ಮುಂದಿನ ಕಂಚಿನ ಕಂಠದಿಂದ ನುಡಿತಾರೆ. ರಾಹು ಕೇತುವಿಗೂ ಗ್ರಹಣಕ್ಕೂ ಯಾವುದೇ ಸಂಬಂಧ ಇಲ್ಲ ಮಿತ್ರರೇ. ಇದೊಂದು ಆಕಾಶದಲ್ಲಿ ಘಟಿಸುವ ನೆರಳು ಬೆಳಕಿನ ಆಟ. ಈ ಆಟದಲ್ಲಿ ಸೂರ್ಯ, ಚಂದ್ರ, ಭೂಮಿ ಈ ಮೂರು ಕಾಯಗಳು ಭಾಗವಹಿಸುತ್ತೆ. ಉಳಿದುವಕ್ಕೆ ಪ್ರಾಶಸ್ತ್ಯ ಇಲ್ಲ. ಇನ್ನೂ ಸರಳವಾಗಿ ಹೇಳ್ತೇನೆ ಕೇಳಿ. ಚಂದ್ರಗ್ರಹಣ ಕಾಲದಲ್ಲಿ ಚಂದ್ರ ಭೂಮಿಯ ನೆರಳನ್ನು ಪ್ರವೇಶಿಸುತ್ತೆ. ಸೂರ್ಯ, ಚಂದ್ರ, ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ ಚಂದ್ರ ಸೂರ್ಯ ಬಿಂಬವನ್ನು ಮರೆ ಮಾಡುತ್ತೆ. ಅದು ಸೂರ್ಯಗ್ರಹಣ. ಭೂಮಿಯನ್ನು ಅಷ್ಟ ದಿಗ್ಗಜಗಳು ಹೊತ್ತಿವೆ ಎಂದು ಶಾಸ್ತ್ರ ಹೇಳುತ್ತವಲ್ಲ, ಭೂಮಿಗೆ ಯಾವುದಾದರೂ ಆಧಾರ ಬೇಕಲ್ಲ. ಈ ಬಾರಿ ಒಬ್ಬ ತರುಣ ಪ್ರಶ್ನಿಸಿದ. ಆಗ ಭೂಮಿಯನ್ನು ಯಾವುದೋ ದೊಡ್ಡ ಪ್ರಾಣಿ ಹೊತ್ತು ನಿಂತಿದೆ ಎಂದು ನನಗನ್ನಿಸ್ತಾ ಇಲ್ಲ. ನಾನು ಮಾಡಿರುವ ಗಣನೆಯಿಂದ, ಹಿಂದಿನವರ ಅನುಭವದ ಆಧಾರದಿಂದ, ಜೊತೆಗೆ ನನ್ನ ಊಹೆಯಿಂದ ಇಷ್ಟು ಮಾತ್ರ ಹೇಳಬಲ್ಲೆ, ಭೂಮಿಯು ಪಂಚಭೂತಗಳಿಂದಾದ ಒಂದು ಕಾಯ. ಅಷ್ಟೇ ಅಲ್ಲ, ಅದು ಗೋಲಾಕಾರವಾಗಿದೆ. ಯಾವ ಆಧಾರವೂ ಇಲ್ಲದೆ ಅದು ಮುಕ್ತವಾಗಿ ವ್ಯೋಮದಲ್ಲಿ ತೇಲ್ತಾ ಇದೆ. ಅಯಸ್ಕಾಂತದ ಪಂಜರದ ಮಧ್ಯದಲ್ಲಿ ತೂಗಿಬಿಟ್ಟ ಕಬ್ಬಿಣದ ಚೆಂಡಿನಂತೆ. ಯಾವುದೇ ವಸ್ತುವನ್ನು ಮೇಲಕ್ಕೆಸಿದರೂ ಅದು ಭೂಮಿಯತ್ತಲೇ ಬೀಳುತ್ತದೆ. ಇಂಥ ಸಂವಾದಗಳು ಉಜ್ಜಯಿನಿಯಲ್ಲಿ ಆಗಾಗ ನಡೀತಾ ಇದ್ವು. ಶಾಸ್ತ್ರ ಪಂಡಿತರು ತಮಗಿದ್ದ ಅನುಭವಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಆಚಾರ್ಯರೊಂದಿಗೆ ಚರ್ಚೆ ಮಾಡ್ತಾ ಇದ್ರು, ವಾದಿಸ್ತಾ ಇದ್ರು. ಜ್ಞಾನದ ಪ್ರಸರಣೆಗೆ ಆಗ ಸಂವಾದವೊಂದೇ ಪ್ರಧಾನ ಮಾರ್ಗವಾಗಿತ್ತು. ಹೀಗೆ ಸುಮಾರು 1,500 ವರ್ಷಗಳ ಹಿಂದೆ ಗ್ರಹಣ, ಉಲ್ಕಾಪಾತ, ಧೂಮಕೇತು, ಭೂಮಿಯ ಆಕಾರ ಮುಂತಾದ ವಿಚಾರಗಳನ್ನು ಕುರಿತಂತೆ ಪದೇ ಪದೇ ಚರ್ಚೆಗಳು ಆಗ್ತಾನೆ ಇದ್ವು. ಉಜ್ಜಯಿನಿಯಲ್ಲಿ ನೆಲೆಸಿದ್ದ ಈ ಆಚಾರ್ಯ ಒಪ್ಪುವ ರೀತಿಯಲ್ಲಿ ವಿವರಣೆ ನೀಡ್ತಾ ಇದ್ದ. ಪ್ರಾಚೀನ ಭಾರತದ ಪ್ರಸಿದ್ಧ ಪಂಡಿತ ಎನಿಸಿಕೊಂಡಿದ್ದ ಈ ಆಚಾರ್ಯ ಮತ್ತಾರೂ ಅಲ್ಲ, ಇಂದಿನ ನಮ್ಮ ನೆನಪಿನಂಗಳದ ಸ್ಮರಿಸಲು ಅರ್ಹವಾದ ಚೇತನ ವರಹ ಮಿಹಿರ. ಖಗೋಳಶಾಸ್ತ್ರದ ಅತ್ಯಂತ ಮೇಧಾವಿ ಈತ. ಖಗೋಳ ಅಧ್ಯಯನ ಮಾಡಲು ಆಗ ಈಗಿನಂತೆ ಉಪಕರಣಗಳು ಇರಲಿಲ್ಲ, ಪ್ರಯೋಗಶಾಲೆಗಳು ಇರಲಿಲ್ಲ. ಬರಿಗಣ್ಣಿನ ದೃಷ್ಟಿಯೇ ಅವರ ಸಮರ್ಥ ಉಪಕರಣ, ನಿರಂತರ ಅವಲೋಕನೆ ಅವರ ತಪಸ್ಸು, ತರ್ಕಬದ್ಧ ನಿರೂಪಣೆ ಅವರ ಬದುಕು, ಗಣಿತದ ಗಣನೆ ಅವರ ಬೌದ್ಧಿಕ ಆಸ್ತಿ. ಇಷ್ಟರ ನೆರವಿನಿಂದಲೇ ಖಗೋಳ ವಿಜ್ಞಾನಕ್ಕೆ ಹೊಸ ಆಯಾಮ ಕೊಟ್ಟ ವರಾಹ ಮಿಹಿರಾಚಾರ್ಯನ ಹೆಸರು ಬಹಳ ದೊಡ್ಡದು ಅಂತ ಹೇಳ್ಬೋದು. ಕೇಳುಗರೆ, ಇಂದು ಮಕರ ಸಂಕ್ರಾಂತಿ. ಹೌದು, ಈ ಮಕರ ಸಂಕ್ರಾಂತಿಯ ಆಯನಗಳು ಮತ್ತು ವಿಷವತ್ತುಗಳು ಅಂತ ಹೇಳಿ ಕೆಲವೊಂದು ವಿಷಯಗಳನ್ನು ವರಾಹ ಮಿಹಿರ ತಿಳಿಸಿಕೊಟ್ಟಿದ್ದ. ಹಾಗಾದರೆ ಆ ಯಾವ ಅಂಶ ನಮಗೆಲ್ಲ ಆತ ಹೇಳಿಕೊಟ್ಟ ಅನ್ನೋದನ್ನು ನೋಡೋಣ. ಸೂರ್ಯನ ಪಥದಲ್ಲಿ ಮತ್ತೆರಡು ಪ್ರಮುಖ ವಿದ್ಯಮಾನಗಳು ಜರುಗುತ್ತೆ. ಜೂನ್ 21-22 ಮತ್ತು ಡಿಸೆಂಬರ್ 21-22. ಜೂನ್ 21-22 ಸೂರ್ಯ ಕ್ರಾಂತಿ ಪಥದಲ್ಲಿ ಸಾಗುವಾಗ ವಿಷವದ್ವತ್ತದಲ್ಲಿ ಅತಿ ಉತ್ತರದಲ್ಲಿ ಇರ್ತಾನೆ. ದಕ್ಷಿಣಕ್ಕೆ ಸಾಗುವಾಗ ಮೊದಲು ಕೊಂಚ ಕಾಲ ಸ್ಥಗಿತವಾದಂತೆ ಕಾಣುತ್ತೆ. ಇದನ್ನೇ ದಕ್ಷಿಣಾಯನ ಅಥವಾ ದಕ್ಷಿಣಾಯನ ಅಂತ ಕರಿತೀವಿ. ಹಾಗೆ ಡಿಸೆಂಬರ್ 21-22 ಉತ್ತರಾಯಣ, ಇದನ್ನು ಕ್ರಮವಾಗಿ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ. ಆಯನಗಳು ಮತ್ತು ವಿಷವತ್ತುಗಳ ಬಗ್ಗೆ ವೇದ ಕಾಲದಲ್ಲಿ ಪರಿಚಯವಿತ್ತೆ? ಐತರೆಯ ಬ್ರಾಹ್ಮಣದಲ್ಲಿ ಈ ಬಗ್ಗೆ ನಿಖರವಾದ ಉಲ್ಲೇಖ ನಮಗೆ ದೊರೆಯುತ್ತದೆ. ವರ್ಷದ ಮಧ್ಯದಲ್ಲಿ ಅಂದರೆ ವಿಷವದಲ್ಲಿ ಏಕವಿಂಶ ದಿನ ಸೂರ್ಯನನ್ನು ದೇವತೆಗಳು ಉನ್ನತ ಭಾಗಕ್ಕೆ ಏರಿಸ್ತಾರೆ. ಉತ್ಥಾನಗೊಂಡ ಈ ಸೂರ್ಯನೇ ಏಕವಿಂಶ. ಈ ದಿನಕ್ಕೆ ಹಿಂದೆ 10 ದಿನ ಮತ್ತು ಮುಂದಿನ 10 ದಿನ ಮಂತ್ರಗಳನ್ನು ಪಠಿಸಬೇಕು ಅಂತ ಶ್ಲೋಕನೂ ಇದೆ. ಕೇಳುಗರೆ, ಈ ಶ್ಲೋಕದಲ್ಲಿ ಏನಿದೆ ಅಂದರೆ ವಿಷವದ್ ಬಿಂದು ಭೂಕಕ್ಷೆಯ ಚಲನೆಯ ಪರಿಣಾಮವಾಗಿ ಹೇಗೆ ಬದಲಾಗುತ್ತದೆ ಎಂಬ ಮಾಹಿತಿಯನ್ನು ವರಹ ಮಿಹಿರ ಹೀಗೆ ವಿಶ್ಲೇಷಿಸ್ತಾನೆ. ಆಶ್ಲೇಷ ನಕ್ಷತ್ರ, ಇದರಿಂದ ಸೂರ್ಯ ದಕ್ಷಿಣಾಯನ ಪ್ರವೇಶವಾಗುತ್ತಾ ಇದ್ದಂತಹ ಕಾಲ ಒಂದಿತ್ತು. ಉತ್ತರಾಯಣ ಆಗ ಧನಿಷ್ಠ ನಕ್ಷತ್ರದಿಂದ ಪ್ರಾರಂಭವಾಗ್ತಾ ಇತ್ತು. ಹೀಗೆ ಪೂರ್ವಶಾಸ್ತ್ರಗಳು ಹೇಳುತ್ತೆ. ಈಗ ದಕ್ಷಿಣಾಯನ ಪ್ರಾರಂಭವಾಗೋದು ಕರ್ಕಾಟಕದಿಂದ, ಉತ್ತರಾಯನ ಮಕರ ಪ್ರಾರಂಭದ ಹಂತದಿಂದ. ಈ ವಾಸ್ತವತೆ ಹಿಂದಿನ ಅವಲೋಕನಗಳಿಗೆ ವಿರುದ್ಧವಾಗಿದೆ ಎಂಬುದನ್ನು ಯಾರಾದರೂ ಪರಿಶೀಲಿಸಿ ನೋಡಬಹುದು. ಸೂರ್ಯನ ಈ ಪಥ ಬದಲಾವಣೆಯನ್ನು ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ದೂರದ ವಸ್ತುವಿನ ಸ್ಥಾನ ನಿರ್ಧಾರದಿಂದ ಅಥವಾ ದೊಡ್ಡ ವೃತ್ತದ ಮಧ್ಯಭಾಗದಲ್ಲಿ ನೆಟ್ಟ ಕೋಲಿನಿಂದ ಉಂಟಾಗುವ ನೆರಳನ್ನು ಆಧರಿಸಿ ಅದರ ಆರಂಭ ಮತ್ತು ಅಂತ್ಯದ ಗಣನೆಯಿಂದ ತಿಳಿಬಹುದು. ಇದು ಹೇಗೆ ಸಾಧ್ಯ? ಆಧುನಿಕ ಗಣನೆ ಅವಲೋಕನದಿಂದ ಇದನ್ನು ವಿವರಿಸಬಹುದು. ಭೂಮಿಯ ಅಕ್ಷದ ಚಲನೆಯಿಂದ ಈ ಬದಲಾವಣೆಯನ್ನು ಅರಿಯಬಹುದು. ಭೂಮಿ ಯಾವ ಅಕ್ಷವನ್ನು ಕೇಂದ್ರವಾಗಿರಿಸಿಕೊಂಡು ಗಿರಿಕಿ ಹೊಡೆಯುತ್ತದೆಯೋ ಆ ಅಕ್ಷ ಸಾವಿರಾರು ವರ್ಷಗಳಲ್ಲಿ ಬುಗುರಿಯ ಮಳೆಯಂತೆ ಬಾಗುತ್ತಾ ನಿಧಾನವಾಗಿ ಸರಿಯುವಾಗ ವೃತ್ತೀಯ ಶಂಕುವಿನ ಹೊರಮೈಯನ್ನು ರೇಖಿಸುತ್ತದೆ. ಬುಗುರಿಯ ತಲೆಯನ್ನು ನೆನಪಿಸಿಕೊಳ್ಳೋಣ. ಹೀಗೆ ಒಂದು ಸುತ್ತು ಮುಗಿಸಲು 26,000 ವರ್ಷಗಳು ಬೇಕು ಅಂತ ಗಣಿತ ಗಣನೆಯಿಂದ ತಿಳಿದು ಬಂದಿದೆ. ಇದನ್ನೇ ಆಯನಾಂಶ ಅಂತ ಕರೀತಾರೆ. ಈ ಬದಲಾವಣೆ ತರೋ ಪರಿಣಾಮ ಏನು? ಮುಂದೆ ಉತ್ತರ ಧ್ರುವವನ್ನು ಸೂಚಿಸಲು ಉತ್ತರ ಆಕಾಶದಲ್ಲಿ ಬೇರೆ ನಕ್ಷತ್ರವನ್ನು ಆಧರಿಸಬೇಕಾಗುತ್ತೆ. ಈಗ ಧ್ರುವ ನಕ್ಷತ್ರವನ್ನು ಆಧಾರವಾಗಿಟ್ಕೊಂಡಿದ್ದೇವೆ. ಆದರೆ ಮುಂದಿನ 13,000 ವರ್ಷಗಳ ನಂತರ ಅಭಿಜಿತ್ ನಕ್ಷತ್ರವೇ ಧ್ರುವ ನಕ್ಷತ್ರವಾಗುತ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನೆಂದರೆ ಸೂರ್ಯ ಚಂದ್ರರ ಗುರುತ್ವ ಬಲ ಭೂಮಿಯ ಮೇಲೆ ಭಾರೀ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದು ಭೂಮಿಯ ಗಿರಕಿಯ ಮೇಲಷ್ಟೇ ಪರಿಣಾಮ ಬೀರೋದಿಲ್ಲ, ಅದರ ಅಕ್ಷದ ಓರೆಗೂ ಸಹ ಕಾರಣವಾಗುತ್ತೆ ಅಂತ. ಕೇಳುಗರೆ, ವರಾಹ ಮಿಹಿರ ಭೂಮಿ ಅದರ ಅಕ್ಷದ ಮೇಲೆ ಗಿರಿಕಿ ಹೊಡೆಯುತ್ತಿದೆ ಎಂಬ ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸಿದ. ಅದಕ್ಕಾಗಿ ಒಂದು ಶ್ಲೋಕವನ್ನು ಹೇಳಿದ. ಈ ಶ್ಲೋಕದಲ್ಲಿ ವರಾಹ ಮಿಹಿರ ವ್ಯಕ್ತಪಡಿಸುವ ಅರ್ಥ ಹೀಗಿದೆ. ಭೂಮಿ ಹೇಗೆ ತಿರುಗ್ತಾ ಇದೆ ಅಂದರೆ ಸುತ್ತುತ್ತಿರುವ ಯಂತ್ರದಲ್ಲಿನ ಪದಾರ್ಥದಂತೆ. ಆದರೆ ನಕ್ಷತ್ರಗಳು ಹಾಗೆ ಸುತ್ತುವುದಿಲ್ಲ ಎಂದು ಕೆಲವರ ಅಭಿಪ್ರಾಯ. ಇದನ್ನು ಒಪ್ಪೋದಾದರೆ ನಭದಲ್ಲಿ ಹಾರುವ ಪಕ್ಷಿಗಳು ಕೆಳಗೆ ಭೂಮಿಯೊಂದಿಗೆ ಸುತ್ತುತ್ತಿರುವ ಅವುಗಳ ಗೂಡುಗಳಿಗೆ ಹಿಂತಿರುಗಿ ಬರಲಾರವು. ಅಲ್ಲದೆ ದಿನವೂ ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ಗಿರ್ಕಿ ಹೊಡೆಯುತ್ತಿರುವುದಾದರೆ ಆ ವೇಗಕ್ಕೆ ಬಾವುಟ, ಹರಡಿದ ಬಟ್ಟೆ ಮುಂತಾದವು ಸದಾ ಪಶ್ಚಿಮ ದಿಕ್ಕಿನಲ್ಲಿಯೇ ತಿರುಗಬೇಕಾಗ್ತಾ ಇತ್ತು. ವಾಸ್ತವವಾಗಿ ಹಾಗಾಗ್ತಾ ಇಲ್ಲ. ಭೂಮಿಗೆ ಅಷ್ಟು ವೇಗ ಇಲ್ಲವೆನ್ನುವುದಾದರೆ ಇಂಥ ಬೃಹತ್ ಭೂಮಿ 24 ತಾಸುಗಳಲ್ಲಿ ಒಂದು ಸುತ್ತು ಸುತ್ತುವುದು ಅಸಂಭವ ತಾನೆ. ಇಲ್ಲಿ ವರಾಹಮಿಹಿರ ಆರ್ಯಭಟನ ವೈಜ್ಞಾನಿಕ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪಿದ್ದಾನೆ. ವರಾಹಮಿಹಿರ ಪರಿಷ್ಕರಿಸಿ ನಮಗೆ ಕೊಟ್ಟಿರುವ ಗ್ರಂಥಗಳ ಪೈಕಿ ಪಂಚಸಿದ್ಧಾಂತಿಕ ಪ್ರಮುಖವಾದ ಶಾಸ್ತ್ರಗ್ರಂಥ. ಸೂರ್ಯ ಸಿದ್ಧಾಂತಕ್ಕೆ ಸೌರ ಎಂಬ ಹೆಸರು ಉಂಟು. ಇದರಲ್ಲಿ ಯುಗ ಎನ್ನುವ ಕಾಲಕ್ಕೆ 180,000 ವರ್ಷಗಳು ಎಂಬ ಸ್ಥಿರಾಂಕವನ್ನು ಕೊಡಲಾಗಿದೆ. ಆಧುನಿಕ ಸೂರ್ಯ ಸಿದ್ಧಾಂತದಲ್ಲಿ ಯುಗ ಎಂದರೆ 43,20,000 ವರ್ಷ ಅಂತ. ಯುಗವನ್ನು ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಕಾಲಮಾನಗಳಾಗಿ ವಿಭಜನೆ ಮಾಡಲಾಗಿದೆ. ಇವುಗಳ ನಿಷ್ಪತ್ತಿ ಕ್ರಮವಾಗಿ 4:3:2:1 ಕೃತ, 17,28,000 ಸೌರ ವರ್ಷ, ತ್ರೇತ 12,96,000 ಸೌರ ವರ್ಷ, ದ್ವಾಪರ 8,64,000 ಸೌರ ವರ್ಷ, ಕಲಿ 4,32,000 ಸೌರ ವರ್ಷ. ಮುಂದೆ ಪುರಾಣ ಮತ್ತು ಸ್ಮೃತಿಗಳಲ್ಲಿ ಯುಗದ ಬಗೆಗಿನ ಕಲ್ಪನೆ ಇದನ್ನೇ ಅನುಸರಿಸುವುದನ್ನು ನಾವು ಕಾಣ್ತೀವಿ. ಕೆಳಗರೆ ಸೂರ್ಯಚಂದ್ರರ ವಿವರ ಉಳಿದರೆ ಗ್ರಹಗಳ ಬಗ್ಗೆ ವರಾಹಮಿಹಿರ ಈ ಸಿದ್ಧಾಂತದಲ್ಲಿ ಹೆಚ್ಚಿನದೇನನ್ನೂ ಹೇಳಿಲ್ಲ. ಇನ್ನು ವರಾಹಮಿಹಿರನ ಬೃಹತ್ ಸಂಹಿತೆ ಅತ್ಯಂತ ಪ್ರಮುಖವಾದ ಕೃತಿ. ಇದನ್ನು ಬೃಹತ್ ವಿಶ್ವಕೋಶ ಅಂತ ಅನ್ಬಹುದು. ಬೃಹತ್ ಸಂಹಿತೆಯಲ್ಲಿ 100 ಅಧ್ಯಾಯಗಳಲ್ಲಿ 4,000 ಶ್ಲೋಕಗಳಿರುವುದನ್ನು ನಾವು ನೋಡ್ತೀವಿ. ಖಗೋಳ ಶಾಸ್ತ್ರದ ಅಧ್ಯಯನಕ್ಕೆಂದೇ ಭಾರತಕ್ಕೆ ಕ್ರಿಸ್ತಶಕ 1030ರಲ್ಲಿ ಬಂದ ಅಲ್ಬೆರುನಿ ಬೃಹತ್ ಸಂಹಿತೆಯನ್ನು ಅರಬ್ಬಿ ಭಾಷೆಗೆ ತರ್ಜುಮೆ ಮಾಡಿದ್ದಾನೆ ಅಂತ ತಿಳಿದುಬರುತ್ತೆ. ಈ ಬೃಹತ್ ಸಂಹಿತೆಯಲ್ಲಿ ವರಾಹಮಿಹಿರ ಪ್ರತಿಪಾದಿಸಿರುವ ಕೆಲವು ವೈಜ್ಞಾನಿಕ ಅಂಶಗಳನ್ನಷ್ಟೇ ಪರಿಶೀಲಿಸುವುದು ಯುಕ್ತ ಅಂತ ಅನಿಸುತ್ತೆ. ಖಗೋಳ ಶಾಸ್ತ್ರಜ್ಞನಿಗಿರಬೇಕಾದ ಗುಣ, ಸಾಮರ್ಥ್ಯ, ತಿಳಿವು, ಸಚ್ಚಾರಿತ್ರ್ಯ ಯಾವುವು ಎಂಬುದನ್ನು ವರಾಹಮಿಹಿರ ಬೃಹತ್ ಸಂಹಿತೆಯಲ್ಲಿ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾನೆ. ಖಗೋಳ ಶಾಸ್ತ್ರಜ್ಞನಿಗೆ ಪರಿಶುದ್ಧತೆ ಇರಬೇಕು, ಆತ ಸಮರ್ಥನಾಗಿರಬೇಕು, ಅವನಿಗೆ ದಿಟ್ಟ ನಿಲುವಿರಬೇಕು, ಪರಿಸ್ಥಿತಿಗೆ ತಕ್ಕಂತೆ ಥಟ್ಟನೆ ಉತ್ತರಿಸುವ ಜಾಣ್ಮೆ ಇರಬೇಕು ಅಂತ. ಅವನು ಶಾಸ್ತ್ರಕ್ಕೆ ಸಂಪೂರ್ಣವಾಗಿ ಬದ್ಧನಾಗಿರಬೇಕು, ಕ್ರಮಗಳನ್ನು ಮಾಡಿಸುವ ನೈಪುಣ್ಯವಿರಬೇಕು, ಆಕಾಶಕಾಯಗಳ ಸ್ಥಾನಗಳನ್ನು ಕರಾರುವಕ್ಕಾಗಿ ಗುರುತಿಸಲು ಗಣನೆ ಮಾಡುವ ಸಾಮರ್ಥ್ಯ ಅವನಿಗಿರಬೇಕು, ಕಾಲದ ಬಗ್ಗೆ ಅವನಿಗೆ ಖಚಿತ ಜ್ಞಾನವಿರಬೇಕು, ಯುಗ, ವರ್ಷ, ವಿಷುವತ್ತು, ಪಕ್ಷ, ಮಾಸ, ದಿನ ಇವುಗಳ ಲೆಕ್ಕಾಚಾರದಲ್ಲಿ ಅವನಿಗೆ ನೈಪುಣ್ಯತೆ ಇರಬೇಕು, ಚಾಂದ್ರ ಸೌರ ಪಂಚಾಂಗ ಎರಡರಲ್ಲೂ ಸಿದ್ಧಹಸ್ತನಾಗಿರಬೇಕು, ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಪ್ರಚುರಪಡಿಸಿರುವ ಖಗೋಳ ಶಾಸ್ತ್ರದ ವಿಚಾರಗಳ ಬಗ್ಗೆ ಒಳನೋಟ ಅವನಿಗಿರಬೇಕು, ಆಯನಗಳ ವಿಚಾರದಲ್ಲಿ ತಾನು ಗಣನೆಯ ಮೂಲಕ ತೆಗೆದುಕೊಂಡ ಫಲಿತಾಂಶಗಳನ್ನು ಹೋಲಿಸಿ ನೋಡುವ ಪಾಂಡಿತ್ಯ ಇರಬೇಕು. ಖಗೋಳ ಶಾಸ್ತ್ರದಲ್ಲಿ ಪಾರಂಗತನೆನ್ನಬೇಕಾದರೆ ಇಂಥ ಹಲವಾರು ಇನ್ನೂ ಹೆಚ್ಚು ಹೆಚ್ಚು ಗುಣಗಳನ್ನು ಅಂತಹವರಿಂದ ವರಾಹಮಿಹಿರ ನಿರೀಕ್ಷಿಸ್ತಾ ಇದ್ದ. ತನ್ನ ಬಗೆಗಾದರೂ ಪಂಡಿತ ಎಂಬ ಅಹಮಿಕೆಯನ್ನು ಎಲ್ಲೂ ತೋರ್ಪಡಿಸಿಲ್ಲ. ಅದಕ್ಕೆ ಬದಲಾಗಿ ತನಗಿಂತ ಹಿಂದಿನ ಶಾಸ್ತ್ರಜ್ಞರಾದ ವೃದ್ಧ, ಗರ್ಗ, ಪರಾಶರ, ಕಶ್ಯಪ, ದೇವಲ, ಋಷಿಪುತ್ರ ಮುಂತಾದವರ ಪಾಂಡಿತ್ಯಪೂರ್ಣ ಕೊಡುಗೆಯನ್ನು ವಿನಯಪೂರ್ವಕವಾಗಿ ಸ್ಮರಿಸ್ತಾನೆ ವರಾಹಮಿಹಿರ. ಕೆಳಗರೆ ಇನ್ನು ವರಾಹಮಿಹಿರನ ಮತ್ತೊಂದು ಪ್ರಮುಖವಾದ ಕೃತಿ ಅಂದರೆ ಬೃಹಜ್ಜಾತಕ ಅಂತ. ಈ ಕೃತಿಯಲ್ಲಿ ಜ್ಯೋತಿಷ್ಯಕ್ಕಷ್ಟೇ ಪ್ರಾಧಾನ್ಯ ಕೊಡಲಾಗಿದೆ ಅಂತ ಹೇಳ್ತಾರೆ. ರಾಶಿ ಭೇದದಿಂದ ಮೊದಲುಗೊಂಡು ಬಾಲಾರಿಷ್ಟ, ಗ್ರಹಯೋಗ, ರಾಜಯೋಗ, ಸ್ತ್ರೀಜಾತಕ ಮುಂತಾದ 26 ವಿವಿಧ ಬಗೆಯ ಜ್ಯೋತಿಷ ಶಕುನವನ್ನು ಕುರಿತು ವ್ಯಾಪಕವಾದ ವಿವರಗಳನ್ನು ವರಾಹಮಿಹಿರ ಇದರಲ್ಲಿ ಸಂಗ್ರಹಿಸಿದ್ದಾನೆ ಅಂತ ಹೇಳ್ತಾರೆ. ಈ ಜಾತಕ ಮತ್ತು ಫಲಜ್ಯೋತಿಗಳ ಜ್ಯೋತಿಷ್ಯವನ್ನು ತಿಳಿಸುವ ಬೃಹತ್ ಗ್ರಂಥ ಇದು, ಬೃಹತ್ ಜಾತಕ ಅಂತ. ಇದರ ಹೆಸರು ಕೂಡ ಇದನ್ನೇ ಸೂಚಿಸುತ್ತೆ. ಕೆಳಗರೆ ವರಾಹಮಿಹಿರನ ವೈಜ್ಞಾನಿಕ ಮನೋದೃಷ್ಟಿ ಅದ್ಭುತವಾದದ್ದು. ಇವನ ಸಮಗ್ರ ಕೃತಿಗಳನ್ನು ಅವಲೋಕಿಸಿದಾಗ ಥಟ್ಟನೆ ನಮ್ಮ ಮುಂದೆ 2 ಅಂಶಗಳು ಎದುರಾಗುತ್ತೆ. ಒಂದು, ಆಗ ಲಭ್ಯವಿದ್ದ ಅನೇಕ ಗ್ರಂಥಗಳನ್ನು ವೈಚಾರಿಕತೆಯ ಒರೆಗಳಿಗೆ ತಿಕ್ಕಿ ಪರಿಷ್ಕರಿಸಿ ಅದಕ್ಕೊಂದು ಶಾಸ್ತ್ರ ಗ್ರಂಥದ ಮೌಲ್ಯವನ್ನು ತಂದುಕೊಟ್ಟಿರೋದು. ಇನ್ನು ನಾವು ಭೂಮಿಯನ್ನು ಕುರಿತಂತೆ ನೋಡಿದಾಗ ವರಾಹಮಿಹಿರನಿಗೆ ಖಚಿತ ಅಭಿಪ್ರಾಯ ಇತ್ತು. ಪಂಚಸಿದ್ಧಾಂತಿಕದಲ್ಲಿ ಇದು ಸ್ಪಷ್ಟವಾಗಿ ಕಂಡುಬರುತ್ತೆ. ಭೂಮಿ ಗೋಲಾಕಾರವಾಗಿರೋದ್ರಿಂದ ವರಾಹಮಿಹಿರ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಮಹಿಗೋಲ, ಪಂಚಭೂತಗಳಿಂದ ಆಗಿರುವುದಾಗಿಯೂ ಅಯಸ್ಕಾಂತಗಳ ಪಂಜರದ ಮಧ್ಯದಲ್ಲಿ ತೂಗಿಬಿಟ್ಟ ಕಬ್ಬಿಣದ ಚೆಂಡಿನಂತೆ ಭೂಮಿ ಆಕಾಶದಲ್ಲಿ ತೇಲುತ್ತಿದೆ ಅಂತ ಹೇಳಿದಾನೆ. ಯಾವುದೇ ವಸ್ತುವನ್ನು ಮೇಲಕ್ಕೆಸೆದರೆ ಅದು ಮರಳಿ ಭೂಮಿಗೇ ಬೀಳುತ್ತೆ. ಉತ್ತರದಲ್ಲಿ ದೇವತೆಗಳು, ದಕ್ಷಿಣದಲ್ಲಿ ಅಸುರರು ಅದನ್ನೇ ಕಾಣ್ತಾರೆ ಅಂತ ಒಂದು ಶ್ಲೋಕದಲ್ಲಿ ವರಾಹಮಿಹಿರ ಸ್ಪಷ್ಟಪಡಿಸಿದ್ದಾನೆ. ಇನ್ನು ಗ್ರಹಣದ ಕುರಿತ ಹಾಗೆ ಸೂರ್ಯಗ್ರಹಣ ಕುರಿತು ಋಗ್ವೇದದಲ್ಲಿ ಸ್ವರ್ಭಾನು ಎಂಬ ಅಸುರನ ಕಲ್ಪನೆ ಇದೆ. ಸ್ವರ್ಭಾನು ಸೂರ್ಯನನ್ನು ಅಂಧಕಾರದಲ್ಲಿ ಮುತ್ತಿರುವುದನ್ನು ಬಿಡಿಸಲು ಇಂದ್ರ ಮತ್ತು ಅತ್ರಿಯನ್ನು ಬೇಡಿಕೊಳ್ಳುವ ಸ್ತುತಿ ಇದೆ. ವರಾಹಮಿಹಿರ ಋಗ್ವೇದದ ಈ ಕಲ್ಪನೆಯನ್ನು ನಮ್ಮ ಮುಂದಿಟ್ಟರೂ ಗ್ರಹಣದ ಬಗ್ಗೆ ಅತ್ಯಂತ ನಿಖರವಾದ ತರ್ಕವನ್ನು ಬೃಹತ್ ಸಂಹಿತೆಯಲ್ಲಿ ಮಂಡಿಸಿದ್ದಾನೆ. ಚಂದ್ರಗ್ರಹಣದಲ್ಲಿ ಚಂದ್ರ ಭೂಮಿಯ ನೆರಳನ್ನು ಪ್ರವೇಶಿಸುತ್ತೆ. ಸೂರ್ಯ, ಭೂಮಿ, ಚಂದ್ರ ಒಂದೇ ಸರಳ ರೇಖೆಯಲ್ಲಿದ್ದಾಗ ಚಂದ್ರಗ್ರಹಣ ಆಗುತ್ತೆ, ಇದು ನಮಗೆ ಗೊತ್ತು. ಹಾಗೆ ಸೂರ್ಯನ ನೆರಳನ್ನು ಚಂದ್ರ ಪ್ರವೇಶಿಸಿದರೆ ಅದು ಸೂರ್ಯಗ್ರಹಣ. ಸೂರ್ಯ, ಚಂದ್ರ, ಭೂಮಿ ಸರಳ ರೇಖೆಯಲ್ಲಿದ್ದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಸೂರ್ಯ ಚಲನೆಯಿಂದಾಗಿ ಒಂದು ಪಕ್ಕದ ನೆರಳು ಹೇಗೆ ಉದ್ದವಾಗುತ್ತಾ ಹೋಗುತ್ತದೋ ಅದೇ ರೀತಿ ಭೂಮಿಯ ನೆರಳು ಅದರ ಗಿರಕೆಯಿಂದಾಗಿ ಸೂರ್ಯನನ್ನು ಮರೆಮಾಡುತ್ತೆ ಎಂಬುದು ವರಾಹಮಿಹಿರನ ದೃಷ್ಟಿ. ಮುಂದುವರಿಯುತ್ತಾ ವರಾಹಮಿಹಿರ ಹೇಳ್ತಾನೆ, ಪಶ್ಚಿಮ ದಿಶೆಯಲ್ಲಿ ಸುರಿಯುವ ಚಂದ್ರ ಸೂರ್ಯಬಿಂಬವನ್ನು ಸರಿಸುವ ಮೋಹುಳದಂತೆ ಮರೆ ಮಾಡ್ತಾನೆ. ಈ ಕಾರಣವಾಗಿ ಸೂರ್ಯಗ್ರಹಣ ಒಂದೊಂದು ದೇಶದಲ್ಲೂ ಬೇರೆ ಬೇರೆ ರೀತಿಯಾಗಿ ಕಾಣುತ್ತೆ. ಗ್ರಹಣವಾದ ಬಿಂಬದ ಗೋಚರತೆಯನ್ನು ಇದು ಅವಲಂಬಿಸಿದೆ ಅಂತ. ಚಂದ್ರಗ್ರಹಣವಾದಾಗ ಅದಕ್ಕೆ ತಡೆಯೊಡ್ಡುವ ಕರ್ತೃವಿನ ಗಾತ್ರ ದೊಡ್ಡದು, ಆದರೆ ಸೂರ್ಯಗ್ರಹಣದಲ್ಲಿ ಕರ್ತೃ ಚಿಕ್ಕದು. ಕೆಳಗರೆ ಇನ್ನು ಧೂಮಕೇತುವನ್ನು ಕುರಿತು ವರಾಹಮಿಹಿರ ಹೇಳ್ತಾನೆ, ಧೂಮಕೇತುವಿನ ಉದಯಾಸ್ತವನ್ನು ಗಣನೆ ಮಾಡುವುದು ಸಾಧ್ಯ ಇಲ್ಲ, ಏಕೆಂದರೆ ಇವುಗಳಲ್ಲಿ ಖಗೋಳೀಯ, ವಾಯುವಿಕೆ ಮತ್ತು ಭೌಮ ಎಂಬ ಮೂರು ಬಗೆಗಳು ಇದೆ. ಸೂರ್ಯ, ಅಗ್ನಿ, ಮೃತ್ಯು, ಭೂಮಿ, ಚಂದ್ರ, ಬ್ರಹ್ಮ, ಶುಕ್ರ, ಶನಿ, ಗುರು, ಬುಧ, ಮಂಗಳ, ರಾಹು, ವಾಯು, ಪ್ರಜಾಪತಿ, ವರುಣ ಒಂದಕ್ಕೊಂದು ಸಂಬಂಧಿಸಿದಂತೆ ಬೇರೆ ಬೇರೆ ಸಂಖ್ಯೆಯ ಧೂಮಕೇತುಗಳ ಪಟ್ಟಿಯನ್ನು ವರಾಹಮಿಹಿರ ನೀಡ್ತಾನೆ. ಹಾಗೆ ಇವುಗಳಿಗೆ ಬೇರೆ ಬೇರೆ ಹೆಸರುಗಳು ಇವೆ ಅಂತ ಹೇಳ್ತಾನೆ. ಸೂರ್ಯ ಮೂಲದ ಧೂಮಕೇತುಗಳು ಕಿರಣ, ಅಗ್ನಿ ಮೊದಲಾದವು, ಅಗ್ನಿಸುತ ಮೃತ್ಯು ಮೂಲದವು, ಮೃತ್ಯುಸುತ ಶನಿ ಮೂಲದ ಧೂಮಕೇತುಗಳು, ಕನಕ, ಪ್ರಜಾಪತಿ ಮೂಲದ ಧೂಮಕೇತು, ಗಣಕ ಇತ್ಯಾದಿ. ಇವು ಯಾವ ದಿಕ್ಕಿನಲ್ಲಿ ಕಾಣಿಸ್ಕೊಳ್ಳುತ್ತವೆ, ಯಾವ ರೂಪ ಪಡೆದಿರುತ್ತವೆ, ಅವಕ್ಕೆ ಡುಬ್ಬ ಉಂಟೇ ಇಲ್ಲವೇ, ಅವುಗಳಿಂದಾಗುವ ಕೇಡೇನು ಎಂಬುದನ್ನು ವರಾಹಮಿಹಿರ ಸುದೀರ್ಘವಾಗಿ ಚರ್ಚೆ ಮಾಡ್ತಾನೆ. ಕೆಳಗರೆ ಇನ್ನು ಮಳೆಗೆ ಸಂಬಂಧಿಸಿದ ಹಾಗೆ ಗಾಳಿಯ ದಿಕ್ಕನ್ನು ಹೇಗೆ ಅರಿಯಬಹುದು ಎಂಬುದಕ್ಕೆ ಸರಳ ಪ್ರಯೋಗದ ಮೂಲಕ ಬೃಹತ್ ಸಂಹಿತೆಯಲ್ಲಿ ಒಪ್ಪುವ ರೀತಿಯಲ್ಲಿ ಪ್ರತಿಪಾದಿಸ್ತಾನೆ ವರಾಹಮಿಹಿರ. 12 ಕ್ಯೂಬಿಟ್ ಎತ್ತರದ ಕೋಲಿನಲ್ಲಿ ಕಪ್ಪು ಬಾವುಟವನ್ನು ಹಾರಿಸಿ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕು ಎಂಬುದನ್ನು ಸೂಚಿಸ್ತಾನೆ. ಸಸ್ಯಗಳು, ವಿಶೇಷವಾಗಿ ಔಷಧೀಯ ಸಸ್ಯಗಳ ಬಗ್ಗೆ ವೇದಗಳಲ್ಲಿ ಅನೇಕ ವಿವರಗಳು ನಮಗೆ ಲಭ್ಯ ಇದೆ. ತೋಟಗಳನ್ನು ಬೆಳೆಸುವುದರ ಬಗ್ಗೆ ಪ್ರಾಚೀನರಿಗೆ ವಿಶೇಷ ಒಲವಿತ್ತಂತೆ. ಕೃಷಿ ಪರಾಶರ, ಅಭಿಲಾಷಿತಾರ್ಥ, ಚಿಂತಾಮಣಿ, ವೃಕ್ಷಾಯುರ್ವೇದ ಮುಂತಾದ ಗ್ರಂಥಗಳಲ್ಲಿ ಸಸ್ಯಗಳ ವಿವರಣೆಯ ಜೊತೆಗೆ ಅವುಗಳಿಗೆ ಬರುವ ರೋಗಗಳನ್ನು ಗುಣಪಡಿಸುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಾಣಬಹುದು. ಸೋಜಿಗ ಅಂದರೆ ಗಿಡವನ್ನು ಕಸಿ ಮಾಡುವ ಕ್ರಮವನ್ನು ಅತ್ಯಾಕರ್ಷಕವಾಗಿ ವರಾಹಮಿಹಿರ ವಿವರಿಸ್ತಾನೆ. ಹಲಸು, ಅಶೋಕ, ಬಾಳೆ, ನಿಂಬೆ ಗಿಡಗಳು, ಮಲ್ಲಿಗೆಯ ಬಳ್ಳಿ ಈ ಮುಂತಾದವುಗಳನ್ನು ಕಸಿ ಮಾಡಲಿಕ್ಕೆ ಕೊಂಬೆಯನ್ನು ಕತ್ತರಿಸಿ ಅದು ಒಣಗದ ಹಾಗೆ ಸಗಣಿಯನ್ನು ತುದಿಗೆ ನೊರೆಬೇಕು. ಅನಂತರ ಇನ್ನೊಂದು ಗಿಡದ ಕೊಂಬೆಗೆ ಕಸಿ ಮಾಡಬೇಕು. ಸಸ್ಯಗಳನ್ನು ಒಂದರ ಪಕ್ಕಕ್ಕೊಂದರಂತೆ ನೆಟ್ಟರೆ ಅವುಗಳ ಬೇರು ತಾಕಿ ಅವು ಫಲ ಕೊಡುವುದಿಲ್ಲ ಅನ್ನೋದನ್ನು ಸಹ ವರಾಹಮಿಹಿರ ಹೇಳ್ತಾನೆ. ವರಾಹಮಿಹಿರಾಚಾರ್ಯನ ಆಸಕ್ತಿ ಕೃಷಿ ವಿಜ್ಞಾನಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಭೂಕಂಪನಗಳಿಂದ ಮುಂಬರ್ತಕ್ಕಂಥ ದುರಂತಗಳ ಮುನ್ಸೂಚನೆ ಪಡೆಯಬಹುದು ಎಂಬ ಆಚಾರ್ಯನ ಅಭಿಮತವನ್ನು ನಾವು ನೋಡಬಹುದು. ಹಾಗೆ ನೋಡಿದ್ರೆ ಭೂಕಂಪನ, ಭೂಕುಸಿತ, ಜ್ವಾಲಾಮುಖಿಯ ಪ್ರಕೋಪಕ್ಕೆ ನಿರ್ದಿಷ್ಟ ವೈಜ್ಞಾನಿಕ ಕಾರಣಗಳಿರುವುದನ್ನು ನೋಡಬಹುದು. ನಾವು ನಿಂತಿರುವ ಭೂಮಿ ಶಿಲಾಗೋಳದಿಂದಾಗಿದೆ, ಅದು ಬೇರೆ ಬೇರೆ ಫಲಕಗಳಾಗಿ ಒಡೆದು ಅವು ಸಾವಧಾನವಾಗಿ ಸರಿದಾಗ ದೊಡ್ಡ ಪ್ರಮಾಣದ ಭೂಕಂಪವಾಗುತ್ತೆ ಎಂಬುದು ಇಂದಿನ ತಿಳುವಳಿಕೆ. ವರಾಹಮಿಹಿರನಿಗೆ ಪ್ರಕೃತಿಯ ವಿಕೋಪಕ್ಕಿಂತ ಅವು ಮುನ್ನುಡಿಯುವ ಕೇಡಿನ ಬಗ್ಗೆಯೇ ಆಸಕ್ತಿ. ಹಿಂದಿನ ಮುನಿಗಳು ನೀಡಿರುವ ಕಾರಣಗಳನ್ನು ಭೂಕಂಪನ ಕುರಿತಂತೆ ವರಾಹಮಿಹಿರ ಉಲ್ಲೇಖಿಸುತ್ತಾ ಕಶ್ಯಪ, ಗರ್ಗ, ವೃದ್ಧಗರ್ಗ, ವಶಿಷ್ಠ ಇವರುಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಹಲವು ಪೌರಾಣಿಕ ಕಲ್ಪನೆಗಳನ್ನು ನಮ್ಮ ಮುಂದಿಡ್ತಾನೆ. ಕೇಳುಗರೆ, ಇನ್ನು ಆಕಾಶದಲ್ಲಿ ದಟ್ಟ ಮೋಡ ಇದ್ದಾಗ ಕೆಲವೊಮ್ಮೆ ಚಂದ್ರನ ಸುತ್ತ ಉಂಗುರ ಅಥವಾ ಪ್ರಭಾವಳಿ ಕಂಡುಬರುತ್ತೆ. ಇಂಥ ಪ್ರಭಾವಳಿ ಸೃಷ್ಟಿಯಾಗಲು ಮೋಡದಲ್ಲಿರುವ ಹಿಮದ ಹರಳುಗಳು ಬೆಳಕನ್ನು ಚದುರಿಸುವುದೇ ಕಾರಣ. ನೋಡಲು ವೃತ್ತಾಕಾರವಾಗಿರುವ ಈ ಪ್ರಭಾವಳಿಗಳು ವಾಸ್ತವವಾಗಿ ವೀಕ್ಷಕನಿಗೆ 27 ಡಿಗ್ರಿ ಕೋನದಲ್ಲಿದ್ದ ಹಾಗೆ ಕಾಣಿಸುತ್ತೆ. ಯಾವ ಯಾವ ಪ್ರಭಾವಳಿಗಳ ಲಕ್ಷಣ ಯಾವುದೆಂಬುದನ್ನು ವಿವರಿಸಲು ವರಾಹಮಿಹಿರ ಬೃಹತ್ ಸಂಹಿತೆಯಲ್ಲಿ ಒಂದು ಅಧ್ಯಯನವನ್ನೇ ಮೀಸಲಾಗಿಟ್ಟಿದ್ದಾನೆ. ಸೂರ್ಯಚಂದ್ರರ ಕಿರಣ ಗಾಳಿಯಿಂದಾಗಿ ವೃತ್ತಾಕಾರ ತಳೆಯುತ್ತದೆ. ಬಿಡಿ ಮೋಡಗಳಿದ್ದಾಗ ಗಗನದಲ್ಲಿ ಇವು ಪ್ರತಿಫಲಿತವಾಗುತ್ತವೆ. ಬೇರೆ ಬೇರೆ ಬಣ್ಣ ಮತ್ತು ಆಕಾರವಿರುವ ಇವೇ ಪ್ರಭಾವಳಿ. ಗಗನದಲ್ಲಾಗುವ ನೈಸರ್ಗಿಕ ವಿದ್ಯಮಾನಗಳಿಗೆ ಪುರಾಣ ಕಲ್ಪನೆಯನ್ನೋ ದೈವ ಪ್ರಭಾವವನ್ನೋ ಕಂಡು ಶಕುನವನ್ನು ಹೇಳುವುದು ಈ ಸಂಹಿತೆಯ ಅನೇಕ ಅಧ್ಯಾಯಗಳಲ್ಲಿ ಮತ್ತೆ ಮತ್ತೆ ಕಂಡುಬರುತ್ತೆ. ವರಾಹಮಿಹಿರ ಹೇಳ್ತಾನೆ, ನವಿಲಿನ ಕೊರಳಿನ ಬಣ್ಣವಿರುವ ಪ್ರಭಾವಳಿಗೆ ಕುಬೇರನೇ ಕಾರಣಕರ್ತ. ವಾಯು ಕಾರಣವಾದ ಪ್ರಭಾವಳಿ ಆಗಾಗ ಮರೆಯಾಗುತ್ತದೆ, ಅವುಗಳ ಪರಿಣಾಮವು ಅಷ್ಟೇನೂ ಗಹನವಾದುದಲ್ಲ. ಮೋಡ ತುಂಬಿದ ಆಕಾಶದಲ್ಲಿ ಗಾಳಿಯಿಂದಾಗಿ ಸೂರ್ಯ ಕಿರಣ ಚದುರುವಂತೆ ಮಾಡುತ್ತದೆ, ಆಗ ಕಾಮನಬಿಲ್ಲು ಕಾಣಿಸಿಕೊಳ್ಳುತ್ತದೆ ಎಂಬ ಅಭಿಪ್ರಾಯ ವರಾಹಮಿಹಿರನದು. ಗಾಳಿಗೂ ಕಾಮನಬಿಲ್ಲು ಉಂಟಾಗುವುದಕ್ಕೂ ಅರ್ಥಾತ್ ಸಂಬಂಧವಿಲ್ಲ. ಕಾಮನಬಿಲ್ಲಿನಲ್ಲಿ ಸಪ್ತವರ್ಣಗಳಿವೆ ಎಂಬ ಕಲ್ಪನೆಯನ್ನು ವರಾಹಮಿಹಿರ ತಿಳಿಸಿದ್ದು. ಆದರೆ ಇದಕ್ಕೆ ಗಾಳಿಯನ್ನೇ ಕಾರಣ ಮಾಡಿರುವುದು ಅರ್ಥಹೀನ. ಕೇಳುಗರೆ, ಇನ್ನು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಾಗ ನಾವು ನೋಡೋದಾದರೆ ವರಾಹಮಿಹಿರ ನೀಡಿದ ಸ್ವಂತ ಕೊಡುಗೆಗಿಂತ ವಿಶ್ವಕೋಶ ರೂಪದಲ್ಲಿ ಅವನು ಸಂಗ್ರಹಿಸಿಕೊಟ್ಟಿರುವ ಖಗೋಳ ಕುರಿತ ಮಾಹಿತಿಗಳು ಅತ್ಯಮೂಲವಾದುದು ಎಂಬುದಾಗಿ ಇತಿಹಾಸಕಾರರು ಪರಿಗಣಿಸಿದ್ದಾರೆ. ವಿಶೇಷವಾಗಿ ಪಂಚಸಿದ್ಧಾಂತಿಕದಲ್ಲಿ ಗ್ರಹ ಚಲನೆ, ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಅತ್ಯಂತ ಸಮರ್ಪಕ ಮಾಹಿತಿಗಳನ್ನು ವರಾಹಮಿಹಿರ ನೀಡಿದ್ದಾನೆ. ಖಚಿತತೆಯ ದೃಷ್ಟಿಯಿಂದ ವರಾಹಮಿಹಿರನ ಖಗೋಲೀಯ ಕೊಡುಗೆಯನ್ನು ಟಾಲೆಮಿಯ ಕೊಡುಗೆಗೆ ಹೋಲಿಸುವುದು ಉಂಟು. ಸೂರ್ಯ ಮತ್ತು ಚಂದ್ರ ಯಾವ ಯಾವ ಕಾಲದಲ್ಲಿ ಅವುಗಳ ಪಥದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ದೂರದಲ್ಲಿರುತ್ತವೆ ಎಂಬ ಗಣನೆ ರೋಮಕ ಸಿದ್ಧಾಂತದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಪ್ರತಿಪಾದನೆಯಾಗಿದೆ. ಮಹಾಯುಗದಲ್ಲಿ ಗ್ರಹ ತಾರೆಗಳು ಎಷ್ಟು ಬಾರಿ ಭ್ರಮಣೆಯನ್ನು ಮುಗಿಸುತ್ತವೆ ಎಂಬ ಅಂಕಿಅಂಶಗಳು ಮೊದಲನೇ ಆರ್ಯಭಟನ ಗಣನೆಗೂ ಆಧುನಿಕ ಸೂರ್ಯ ಸಿದ್ಧಾಂತದ ಗಣನೆಗೂ ಅತ್ಯಂತ ಸಮೀಪವಾಗಿರುವುದು ವರಾಹಮಿಹಿರಾಚಾರ್ಯನ ಪ್ರಖರ ಬುದ್ಧಿಮತ್ತೆಯನ್ನು ತೋರಿಸುತ್ತದೆ. ಪಂಚಸಿದ್ಧಾಂತಿಕದಲ್ಲಿ ಖಗೋಳದ ಮಾಹಿತಿಯಂತೂ ಉನ್ನತ ಮಟ್ಟದಲ್ಲಿದೆ ಎಂದು ಪಂಡಿತರು ಭಾವಿಸ್ತಾರೆ. ಬೃಹಜ್ಜಾತಕ, ಕುಂಡಲಿ ಹಾಕುವುದು, ಶಕುನ ಹೇಳುವುದು ಮುಂತಾದ ಫಲಜ್ಯೋತಿಷ್ಯದ ಅಂಶಗಳನ್ನೇ ಹೆಚ್ಚು ಪ್ರತಿಪಾದಿಸ್ತಾ ಹೋಗುತ್ತೆ. ವಾಸ್ತವವಾಗಿ ಈಗಿನ ಜ್ಯೋತಿಷಿಗಳು ಫಲಜ್ಯೋತಿಷ ಹೇಳಲು ಬೃಹಜ್ಜಾತಕವನ್ನು ಹೆಚ್ಚು ಅವಲಂಬಿಸಿರುವುದರ ಬದಲು ಪರಾಶರ ಮತ್ತು ಭೃಗು ಸಂಹಿತೆಗಳನ್ನು ಆಶ್ರಯಿಸುತ್ತಾರೆಂದು ವಿದ್ವಾಂಸರ ಅಭಿಮತವೂ ಉಂಟು. ಬೃಹತ್ ಸಂಹಿತೆ ಹೆಸರೇ ಹೇಳುವಂತೆ ವಿಷಯ ಬಾಹುಳ್ಯವಿರುವ ದೊಡ್ಡ ವಿಶ್ವಕೋಶ. ಅರಬ್ ಖಗೋಳಶಾಸ್ತ್ರಜ್ಞ ಅಲ್ಬೆರುನಿ ಈ ಗ್ರಂಥವನ್ನು ಅರಬ್ಬಿ ಭಾಷೆಗೆ ಅನುವಾದ ಮಾಡಿರೋದು ಗ್ರಂಥದ ಉಪಯುಕ್ತತೆಯನ್ನು ಹೇಳುತ್ತೆ. ಬೃಹತ್ ಸಂಹಿತೆಗೆ ಹೆಚ್ಚು ಮೌಲ್ಯ ಬರಲು ಅದಕ್ಕೆ ವ್ಯಾಖ್ಯೆ ಬರೆದಿರುವ ಭಟ್ಟೋತ್ಪಲನ ಕುಶಾಗ್ರಮತಿಯು ಸೇರಿದೆ. 5 ಅರಮನೆಯ ಶತಮಾನದ ಖಗೋಳ ವಿಜ್ಞಾನದ ಬೆಳವಣಿಗೆಗೆ ವರಾಹಮಿಹಿರನ ಕೊಡುಗೆ ಅದ್ಭುತ ಎಂಬುದರಲ್ಲಿ ಎರಡು ಮಾತಿರಲಾರದು. ಕೇಳುಗರೆ, ಈವರೆಗೆ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ವರಾಹಮಿಹಿರನ ಕುರಿತು ಆಲಿಸಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಇಲ್ಲಿಗೆ ಇಂದಿನ ನೆನಪಿನಂಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಮಸ್ಕಾರ.